Okay, we go to number 12.
ಸರಿ, ಈಗ ನಾವು ಹನ್ನೆರಡನೆಯದಕ್ಕೆ ಹೋಗೋಣ.
Number 12.
ಹನ್ನೆರಡನೆಯದು.
Another bad habit we got to free from is indiscipline.
ನಾವು ಮತ್ತೊಂದು ಕೆಟ್ಟ ಹವ್ಯಾಸದಿಂದ ಬಿಡುಗಡೆ ಹೊಂದಬೇಕಾಗಿರುವಂತದ್ದು ಯಾವ್ದಪ್ಪ ಅಂದ್ರೆ ಅದು ಅಶಿಸ್ತು.
I'm very sorry to say that today's generation, young generation, is a very indisciplined generation.
ಇವತ್ತಿನ ಸಂತತಿಯ ಯೌವನಸ್ಥರು ಬಹಳಷ್ಟು ಜನರು ಅಶಿಸ್ತಿನಿಂದ ಕೂಡಿದ್ದಾರೆ ಎಂದು ಹೇಳುವುದಕ್ಕೆ ನಾನು ಬಹಳ ವಿಷಾದಿಸುತ್ತೇನೆ.
They are indisciplined in the use of money, they are indisciplined in their study habits.
ಅವರು ಹಣವನ್ನ ಉಪಯೋಗಿಸುವಂತ ವಿಷಯದಲ್ಲಿ ಅಶಿಸ್ತಿನಿಂದ ಕೂಡಿದ್ದಾರೆ ಮತ್ತು ಅಧ್ಯಯನದ ಹವ್ಯಾಸದಲ್ಲಿ ಅಶಿಸ್ತಿನಿಂದ ಕೂಡಿದ್ದಾರೆ.
They are indisciplined in punctuality.
ಅವರು ಸಮಯ ಪ್ರಜ್ಞೆಯಲ್ಲಿ ಅಶಿಸ್ತಿನಿಂದ ಕೂಡಿದ್ದಾರೆ.
They are indisciplined in keeping things tidy, cleanliness, orderliness.
ಅವರು ತಮ್ಮ ಜೀವಿತದಲ್ಲಿನ ಸಂಗತಿಗಳನ್ನ ಶುಚಿಯಾಗಿ ಸ್ವಚ್ಛವಾಗಿ ಕ್ರಮವಾಗಿ ಇಡುವಂತ ವಿಷಯದಲ್ಲಿ ಬಹಳ ಅಶಿಸ್ತಿನಿಂದ ಕೂಡಿದ್ದಾರೆ.
ನಿಮಗೆ
ಗೊತ್ತಿದೆ ಅಲ್ವಾ, ಸತ್ಯವೇದವು ನಮಗೆ ಈ ರೀತಿಯಾಗಿ ಹೇಳುತ್ತದೆ, ದೇವರು ನಮಗೆ ಶಿಸ್ತಿನ ಆತ್ಮವನ್ನ ಕೊಟ್ಟಿದ್ದಾರೆ ಅಂತ.
We must be disciplined in our eating habits, for example.
ಉದಾಹರಣೆಗೆ ನಾವು ತಿನ್ನುವಂತ ವಿಷಯದಲ್ಲಿ ಅಂದ್ರೆ ಆ ಹವ್ಯಾಸದಲ್ಲಿ ನಾವು ಶಿಸ್ತಿನಿಂದ ಕೂಡಿರಬೇಕು.
It's very sad that a younger generation is growing up that does not know how to fast and pray.
ಇದು ಬಹಳ ದುಃಖಕರ ಸಂಗತಿ. ಅನೇಕ ಯೌವನಸ್ಥರು ಬೆಳೆಯುತ್ತಿದ್ದಾರೆ ಆದರೆ ಅವರಿಗೆ ಗೊತ್ತಿಲ್ಲ ಉಪವಾಸ ಮಾಡುವಂತದ್ದು ಮತ್ತು ಪ್ರಾರ್ಥನೆ ಮಾಡುವಂತದ್ದು.
They know how to feast.
ಅವರಿಗೆ ಗೊತ್ತಿದೆ ಹೇಗೆ ಹಬ್ಬದೂಟ ಅಥವಾ ಸವಿ ಊಟ ಮಾಡಬೇಕು ಅಂತ.
The younger generation knows which are the best restaurants for food.
ಯೌವನಸ್ಥರಿಗೆ ಗೊತ್ತಿದೆ ಯಾವುದು ಊಟ ಮಾಡಲು ಒಳ್ಳೆಯ ರೆಸ್ಟೋರೆಂಟ್ ಇದೆ ಅಂತ.
But they don't know how to fast.
ಆದರೆ ಅವರಿಗೆ ಗೊತ್ತಿಲ್ಲ ಹೇಗೆ ಉಪವಾಸ ಮಾಡಬೇಕು ಎಂಬುದಾಗಿ.
And you won't be spiritual till you've learned to discipline your bodily habits.
ನೀವು ನಿಮ್ಮ ದೈಹಿಕ ಹವ್ಯಾಸಗಳ ಬಗ್ಗೆ ಶಿಸ್ತಿನಿಂದ ಕೂಡುವವರೆಗೂ ನೀವು ಆತ್ಮಿಕರಾಗಲು ಆಗುವುದಿಲ್ಲ.
You learn to discipline to fast.
ನೀವು ಉಪವಾಸ ಮಾಡಲು ಶಿಸ್ತನ್ನ ಕಲಿತುಕೊಳ್ಳಬೇಕು.
I know the body craves for food.
ನನಗೆ ಗೊತ್ತಿದೆ ದೇಹವು ಆಹಾರಕ್ಕಾಗಿ ಹಸಿವೆಗೊಳ್ಳುತ್ತದೆ ಅಂತ.
But I would encourage you to develop the habit of fasting.
ನಾನು ನಿಮಗೆ ಪ್ರೋತ್ಸಾಹ ಪಡಿಸುತ್ತೇನೆ ಉಪವಾಸ ಮಾಡುವಂತ ಹವ್ಯಾಸವನ್ನ ಅಂದ್ರೆ ಶಿಸ್ತನ್ನ ರೂಢಿ ಮಾಡಿಕೊಳ್ಳಿರಿ ಎಂಬುದಾಗಿ.
I suggested some time ago to people.
ನಾನು ಜನರಿಗೆ ಕೆಲವು ಸಮಯದ ಹಿಂದೆ ಸಲಹೆಯನ್ನ ಕೊಟ್ಟಿದ್ದೆ.
Try and fast from giving your opinions about people for one week.
ಒಂದು ವಾರಗಳ ಕಾಲ ನೀವು ಜನರ ಬಗ್ಗೆ ಅಭಿಪ್ರಾಯ ಕೊಡುವುದನ್ನ ಉಪವಾಸ ಮಾಡಲು ಪ್ರಯತ್ನಿಸಿರಿ.
Just for one week.
ಒಂದು ವಾರಗಳ ಕಾಲ ಮಾತ್ರ.
You want to give your opinion? Put your hand in your mouth. No, I'm fasting.
ನೀವು ಜನರ ಬಗ್ಗೆ ಅಭಿಪ್ರಾಯವನ್ನ ಹೊರಹಾಕಬೇಕು ಅಂತಂದಾಗ ಆ ಸಮಯದಲ್ಲಿ ನಿಮ್ಮ ಕೈಯನ್ನ ಬಾಯ ಮೇಲೆ ಇಟ್ಕೊಳ್ಳ್ರಿ, ಹೇಳ್ರಿ ನಾನು ಉಪವಾಸದಲ್ಲಿದ್ದೇನೆ ಅಂತ.
Not supposed to say anything about anybody for one week.
ನಾನು ಯಾರ ಬಗ್ಗೆನೂ ಕೂಡ ಏನು ಹೇಳೋ ಹಾಗಿಲ್ಲ ಒಂದು ವಾರಗಳ ಕಾಲ ಅಂತ ನಿಮಗೆ ನೀವು ಹೇಳ್ಕೊಳ್ಳ್ರಿ.
You'll see what a struggle it is to be disciplined about just. Yeah, so many people are talking about so and so and you got no opinion to give.
ನೀವು ನೋಡ್ತೀರಿ ಆಗ ಅದು ಎಷ್ಟು ಕಷ್ಟ ಎಂಬುದಾಗಿ. ಅನೇಕ ಜನರು ಆ ಸಮಯದಲ್ಲಿ ಯಾರೋ ಒಬ್ಬರ ಬಗ್ಗೆ ಏನೇನೋ ಮಾತನಾಡ್ತಿರಬಹುದು ಆದರೆ ನಿಮಗೆ ಅವರ ಬಗ್ಗೆ ಅಭಿಪ್ರಾಯ ಹೊರಹಾಕುವಂತದ್ದು ಏನೂ ಇರೋದಿಲ್ಲ. ಅದು ಶಿಸ್ತು ಪಡಿಸಿಕೊಳ್ಳುವಂತದ್ದಾಗಿದೆ.
You got plenty in your head, but you're not going to. You're fasting.
ನಿಮ್ಮ ತಲೆಯಲ್ಲಿ ಬಹಳಷ್ಟು ಇದೆ ಆದರೂ ಕೂಡ ನೀವು ಉಪವಾಸದಲ್ಲಿದ್ದೀರಿ.
Just try it for one week. And you'll be so blessed by it.
ಒಂದು ವಾರಗಳ ಕಾಲ ಅದನ್ನು ಪ್ರಯತ್ನಿಸಿರಿ, ಅದರಿಂದ ನೀವು ಬಹಳಷ್ಟು ಆಶೀರ್ವದಿಸಲ್ಪಡುತ್ತೀರಿ.
You'll probably want to make it a permanent fast from giving opinions.
ಆಗ ನೀವು ಅಭಿಪ್ರಾಯವನ್ನ ಕೊಡುವಂತದ್ದರಿಂದ ಶಾಶ್ವತವಾದ ಉಪವಾಸವನ್ನ ನೀವು ಮಾಡಬಹುದು.
Because your opinion is not all that valuable.
ಯಾಕಂದ್ರೆ ನಿಮ್ಮ ಅಭಿಪ್ರಾಯಗಳು ಎಲ್ಲವೂ ಕೂಡ ಮೌಲ್ಯಯುತವಾಗಿರುವುದಿಲ್ಲ.
It's good to remember that.
ಅದನ್ನ ನೆನಪಿಡ್ರಿ ಯಾವಾಗಲೂ.
But fasting from food.
ಆದ್ರೆ ಆಹಾರದಿಂದ ದೂರ ಇದ್ದು ಉಪವಾಸ ಮಾಡುವಂತದ್ದು.
And overcoming the lust to eat.
ತಿನ್ನಬೇಕು ಅನ್ನುವಂತ ಒಂದು ಮೋಹ ಅಥವಾ ಇಚ್ಛೆಯನ್ನ ಜಯಿಸುವಂತದ್ದು.
Especially if any of you want to be useful in the Lord's service.
ನೀವು ವಿಶೇಷವಾಗಿ ಕರ್ತನ ಒಂದು ಸೇವೆಯಲ್ಲಿ ಉಪಯೋಗವಾಗಬೇಕು ಅನ್ನುವುದಾದ್ರೆ.
I would encourage you to discipline your bodily habits.
ನಾನು ನಿಮಗೆ ಪ್ರೋತ್ಸಾಹ ಪಡಿಸುತ್ತೇನೆ ನಿಮ್ಮ ದೈಹಿಕ ಹವ್ಯಾಸಗಳ ಕುರಿತಾಗಿ ಶಿಸ್ತಿನಿಂದ ಇರಿ.
Because The Apostle Paul said in 1 Corinthians 9.
ಯಾಕಂದ್ರೆ ಅಪೋಸ್ತಲನಾದಂಥ ಪೌಲನು 1 ಕೊರಿಂಥ 9 ಈ ರೀತಿಯಾಗಿ ಹೇಳಿದ್ದಾನೆ,
I discipline my body.
ನಾನು ನನ್ನ ದೇಹವನ್ನು ಶಿಸ್ತಿಗೆ ಒಳಪಡಿಸುತ್ತೇನೆ ಅಂತ.
Making it do the last few verses. Making it do what it should do, not what it wants to do.
ಕಡೆಯ ಕೆಲವು ವಚನಗಳು ಅಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಅದು ಬಯಸುವಂತದ್ದನ್ನ ಅಲ್ಲ, ಏನು ಮಾಡಬೇಕು ಅದನ್ನ ಮಾಡಲು ನಾನು ತರಬೇತಿ ನೀಡುತ್ತೇನೆ ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ.
Making it do what it should do, that's a living Bible, not what it wants to do.
ಲಿವಿಂಗ್ ಬೈಬಲ್ ಅನುವಾದ ಈ ರೀತಿಯಾಗಿ ಹೇಳುತ್ತದೆ, ದೇಹವು ಬಯಸುವಂತದ್ದು ಅಲ್ಲ, ಅದು ಏನು ಮಾಡಬೇಕು ಅದನ್ನ ಮಾಡಲು ನಾನು ತರಬೇತಿ ನೀಡುತ್ತೇನೆ.
Lest otherwise I'll preach to others and finally be rejected myself.
ಇಲ್ಲವಾದಲ್ಲಿ ನಾನು ಇತರ ಜನರಿಗೆ ಬೋಧಿಸಿದ ಮೇಲೆ ಸ್ವತಃ ನಾನೇ ತಿರಸ್ಕೃತನಾಗುವ ಸಾಧ್ಯತೆ ಇದೆ ಎಂಬುದಾಗಿ ಪೌಲನು ಅಲ್ಲಿ ಹೇಳುತ್ತಾನೆ.
I remember as a young man I was working in the Navy and I felt the Lord may call me for his service.
ನನಗಿನ್ನೂ ನೆನಪಿದೆ, ನಾನು ಯೌವನಸ್ಥನಾಗಿರುವಾಗ ನೌಕಾದಳದಲ್ಲಿ ಕೆಲಸ ಮಾಡ್ತಾ ಇದ್ದೆ, ನನಗೆ ಅನ್ನಿಸ್ತು ಕರ್ತರು ತನ್ನ ಸೇವೆಗೆ ನನ್ನನ್ನ ಕರೆಯುತ್ತಿದ್ದಾರೆ ಅಂತ.
So I decided to discipline myself while I was working on the ship.
ನಾನು ಹಡಗಿನಲ್ಲಿ ಕೆಲಸ ಮಾಡುತ್ತಿರುವಂತ ಸಂದರ್ಭದಲ್ಲಿ ನನ್ನನ್ನ ನಾನು ಶಿಸ್ತುಪಡಿಸಿಕೊಳ್ಳಲು ನಿರ್ಧರಿಸಿದೆ.
I would sometimes fast for 2 days, just live on liquids.
ನಾನು ಕೆಲವೊಮ್ಮೆ 2 ದಿನಗಳ ಕಾಲ ಉಪವಾಸ ಮಾಡ್ತಾ ಇದ್ದೆ, ಲಿಕ್ವಿಡ್ ಪದಾರ್ಥಗಳನ್ನ ಅಂದ್ರೆ ದ್ರವ ಪದಾರ್ಥಗಳನ್ನ ಮಾತ್ರ ತೆಗೆದುಕೊಳ್ತಿದ್ದೆ.
And do my job mainly because I loved food like everybody else.
ಹಾಗೆ ನಾನು ಉದ್ಯೋಗವನ್ನ ಮಾಡ್ತಾ ಇದ್ದೆ, ಎಲ್ಲರಂತೆ ನಾನು ಕೂಡ ಆಹಾರವನ್ನ ಪ್ರೀತಿಸುತ್ತಿದ್ದೆ, ಅದಕ್ಕಾಗಿ ಉಪವಾಸವನ್ನ ನಾನು ಮಾಡಲು ನಿರ್ಧರಿಸಿದ್ದು.
And I decided I've got to conquer this if I want to serve the Lord.
ನಾನು ನಿರ್ಧರಿಸಿದೆ, ಕರ್ತನಿಗೆ ಸೇವೆ ಮಾಡಬೇಕು ಅಂದ್ರೆ ನಾನು ಇದನ್ನ ಜಯಿಸಬೇಕು ಅಂತ.
I may be in some situation somewhere where I don't get food.
ನಾನು ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಇರುವಾಗ ಆಹಾರ ಸಿಗದೆ ಇರುವಂತ ಸಾಧ್ಯತೆ ಇರುತ್ತೆ.
Then what do I do? If I'm a slave to food, I'll be finished.
ಆಗ ನಾನೇನ್ ಮಾಡಬೇಕು, ನಾನು ಆಹಾರವನ್ನು ಪ್ರೀತಿಸುವಂತವನಾದ್ರೆ ನಾನು ಸತ್ತೋಗ್ಬಿಡಬೇಕಾಗತ್ತೆ.
I've got to conquer it before I come out to serve the Lord.
ನಾನು ಕರ್ತನಿಗೆ ಸೇವೆ ಮಾಡಲು ಹೊರಬರುವ ಮೊದಲೇ ನಾನು ಇದನ್ನು ಜಯಿಸಬೇಕು ಅಂತ ನಿರ್ಧರಿಸಿದೆ.
So I would do it on a regular basis, now and then skip meals for 2 days and just live on juices or milk or something, only liquids.
ನಾನು ಅದನ್ನ ಕ್ರಮಬದ್ಧವಾಗಿ ಮಾಡ್ತಾ ಇದ್ದೆ, ನಾನು 2 ದಿನಗಳ ಕಾಲ ಊಟ ಬಿಟ್ಟು ಜ್ಯೂಸ್ ನಲ್ಲಿ ಮತ್ತು ಹಾಲನ್ನು ಕುಡಿಯುವ ಮುಖಾಂತರ ಜೀವಿಸುತ್ತಿದ್ದೆ.
And then I would learn to sleep on hard floors without a mattress.
ನಾನು ಹಾಸಿಗೆ ಇಲ್ಲದೇನೆ ಕಠಿಣವಾದಂತ ನೆಲದ ಮೇಲೆ ಮಲಗುವಂತದ್ದನ್ನ ಕಲಿತುಕೊಂಡೆ.
So that I could be tough.
ಅದರಿಂದ ನಾನು ಸ್ವಲ್ಪ ಗಟ್ಟಿಯಾಗಬಹುದಾಗಿತ್ತು.
I can do it even today.
ಇವತ್ತು ಕೂಡ ನಾನು ಆ ರೀತಿ ಮಾಡ್ತೇನೆ.
If you love a comfortable life, I'm not saying you should sleep on the floor if you got a mattress.
ನೀವು ಅನುಕೂಲಕರವಾದಂತ ಜೀವಿತವನ್ನ ಪ್ರೀತಿಸುವುದಾದ್ರೆ ನಾನು ಹೇಳ್ತಾ ಇಲ್ಲ ನೀವು ಹಾಸಿಗೆನ ಹೊಂದಿದ್ರೆ ನೆಲದ ಮೇಲೆ ಹಾಸಿಗೆಯಲ್ಲದೆ ಮಲ್ಕೊಳ್ರಿ ಅಂತ.
But you must learn to be happy to sleep on the floor if you don't have a mattress.
ಆದ್ರೆ ಹಾಸಿಗೆ ಇಲ್ಲದಿದ್ರೆ ನೆಲದ ಮೇಲೆ ಸಂತೋಷದಿಂದ ಮಲಗುವುದನ್ನ ನೀವು ಕಲಿತುಕೊಳ್ಳಬೇಕು.
The only way to do it is to try it out sometime. When you have a mattress, see whether you can sleep on the floor.
ಅದಕ್ಕೆ ಒಂದೇ ಒಂದು ಮಾರ್ಗ ಕಲಿಯುವಂತದ್ದು ಯಾವಾಗಪ್ಪ ಅಂದ್ರೆ ನಿಮ್ಮ ಬಳಿ ಹಾಸಿಗೆ ಇದ್ರೂ ಕೂಡ ಕೆಲವೊಮ್ಮೆ ಹಾಸಿಗೆ ಇಲ್ಲದೇನೆ ನೆಲದ ಮೇಲೆ ಮಲಗಿಕೊಂಡು ಪ್ರಯತ್ನಿಸಿ ನೋಡ್ರಿ.
You know, if you really, I'm talking about if you really want to serve the Lord.
ನೀವು ನಿಜವಾಗ್ಲೂ ಕರ್ತನಿಗಾಗಿ ಸೇವೆ ಮಾಡಬೇಕು ಅಂತ ಅನ್ಕೊಳ್ಳೋದಾದ್ರೆ ಮಾತ್ರ ಅದ್ರ ಬಗ್ಗೆ ಮಾತನಾಡ್ತಿದ್ದೀನಿ.
I mean, if you're one of those people whose aim in life is to be some business executive and you're going to retire like that, I'm not talking to you.
ನೀವು ವ್ಯಾಪಾರದಲ್ಲಿ ದೊಡ್ಡ ನಿರ್ವಾಹಕನಾಗಬೇಕು ಅನ್ನುವಂತ ಜನರಂತೆ ನೀವು ಕೂಡ ಮಹತ್ವಾಕಾಂಕ್ಷೆಯನ್ನು ಹೊಂದಿಕೊಂಡಿದ್ರೆ ಆ ರೀತಿಯಾಗಿ ನಿವೃತ್ತಿ ಹೊಂದ್ಕೋಬೇಕು ಅಂತ ನೀವು ಬಯಸೋದಾದ್ರೆ ನಿಮಗೆ ನಾನು ಮಾತನಾಡ್ತಾ ಇಲ್ಲ.
I'm talking about people who really want to serve the Lord, maybe go to some difficult places to serve the Lord.
ನಾನು ಯಾರ ಬಗ್ಗೆ ಮಾತನಾಡ್ತಿದ್ದೀನಪ್ಪ ಅಂದ್ರೆ ಯಾರು ಕರ್ತನಿಗಾಗಿ ಸೇವೆ ಮಾಡಬೇಕು ಅಂತ ಅಂದ್ಕೊಳ್ತಾರಲ್ಲ, ಕಠಿಣ ಸ್ಥಳಗಳಿಗೆ ಹೋಗಿ ಸೇವೆ ಮಾಡಬೇಕು ಅಂದ್ಕೊಳ್ತಾರಲ್ಲ ಅಂತವರಿಗೆ.
Some remote villages perhaps. You won't get those comforts there. Which you get everywhere else.
ಅದು ಕೆಲವು ದೂರದ ಹಳ್ಳಿಗಳಲ್ಲಿ ನೀವು ಎಲ್ಲಾ ಕಡೆ ದೊರಕಿಸಿಕೊಳ್ಳುವಂತ ಅನುಕೂಲ ಪರಿಸ್ಥಿತಿಯನ್ನ ಆ ದೂರದ ಹಳ್ಳಿಗಳಲ್ಲಿ ದೊರಕಿಸಿಕೊಳ್ಳಲು ಆಗುವುದಿಲ್ಲ.
So you got to be disciplined.
ಅದಕ್ಕಾಗಿ ನೀವು ಶಿಸ್ತುಪಡಿಸಿಕೊಳ್ಳಬೇಕು.
Discipline your body.
ನಿಮ್ಮ ದೇಹವನ್ನ ಶಿಸ್ತುಪಡಿಸಿಕೊಳ್ಳ್ರಿ.
And I believe that if you discipline your time and study habits.
ನಾನು ನಂಬುತ್ತೇನೆ ನೀವು ನಿಮ್ಮ ಸಮಯವನ್ನ ಮತ್ತು ನಿಮ್ಮ ಅಧ್ಯಯನದ ಹವ್ಯಾಸವನ್ನ ಶಿಸ್ತುಪಡಿಸಿಕೊಳ್ಳೋದಾದ್ರೆ.
Many of you would have known the Bible much more. than you know it today.
ಅನೇಕರು ನೀವು ಏನು ಸತ್ಯವೇದವನ್ನು ಇವತ್ತು ಅರಿತುಕೊಂಡಿದ್ದೀರಲ್ಲ ಹೆಚ್ಚಾಗಿ ಇನ್ನೂ ಅರಿತುಕೊಳ್ಳುತ್ತಿದ್ರಿ.
Discipline yourself to listen to some good Bible study material on CDs or tapes. And
ನಿಮ್ಮನ್ನ ನೀವು ಶಿಸ್ತು ಪಡಿಸಿಕೊಳ್ಳಿರಿ ಯಾವುದರ ವಿಷಯಕ್ಕೆ ಅಂತಂದ್ರೆ ಸತ್ಯವೇದದ ಅಧ್ಯಯನಕ್ಕೆ ಸಂಬಂಧಪಟ್ಟಂತ ಅನೇಕ ವಿಡಿಯೋಗಳು ಆಡಿಯೋಗಳು ನಿಮಗೆ ಸಿಗುತ್ತವೆ ಅದನ್ನ ಕೇಳಿಸಿಕೊಳ್ಳುವುದರಲ್ಲಿ ಶಿಸ್ತು ಪಡಿಸಿಕೊಳ್ಳ್ರಿ.
To read books that speak to your heart.
ನಿಮ್ಮ ಹೃದಯಕ್ಕೆ ಮಾತನಾಡುವಂತ ಪುಸ್ತಕಗಳನ್ನ ಓದಿಕೊಳ್ಳ್ರಿ.
I did that.
ನಾನು ಅದನ್ನ ಮಾಡಿದ್ದೀನಿ.
To read missionary biographies and books that challenge my heart.
ನನ್ನ ಹೃದಯಕ್ಕೆ ಸವಾಲುಗೊಳಿಸುವಂತ ಎಷ್ಟೋ ಮಿಷನರಿಗಳ ಜೀವನ ಚರಿತ್ರೆ ಪುಸ್ತಕಗಳನ್ನ ನಾನು ಓದ್ಕೊಂಡಿದ್ದೀನಿ.
ಅಂಡ್ ದೋಸ್ ಡೇಸ್ ಇಫ್ ಐ ಹ್ಯಾಡ್ ಸೀರೀಸ್ ಇನ್ ದೋಸ್ ಡೇಸ್ ಯು ನೆವರ್ ಹ್ಯಾಡ್ ಸೀರೀಸ್ ದೋಸ್ ಡೇಸ್ ಐ ವುಡ್ ಹ್ಯಾವ್ ಲಿಸನ್ ಟು ಎನಿಥಿಂಗ್ ದಟ್ ವುಡ್ ಹೆಲ್ಪ್ ಮೀ ಟು ನೋ ದ ಬೈಬಲ್ ಮಚ್ ಬೆಟರ್.
ಆ ದಿನಗಳಲ್ಲಿ ಈಗಿರುವಂತೆ ಸಿಡಿಗಳು ಯೂಟ್ಯೂಬ್ಗಳು ಇರಲಿಲ್ಲ. ಒಂದು ವೇಳೆ ಸತ್ಯವೇದವನ್ನ ಇನ್ನೂ ಹೆಚ್ಚು ಅರಿಯುವಂತ ವಿಷಯಗಳು ಆಗಿದ್ದಿದ್ರೆ ನಾನು ಅದನ್ನ ಹೆಚ್ಚಾಗಿ ಕೇಳಿಸಿಕೊಳ್ಳುತ್ತಿದ್ದೆ.
ಸೊ ಐ ಬಿಲೀವ್ ದಟ್ ಗಾಡ್ ಕ್ಯಾನ್ ಯೂಸ್ ಮೆನಿ ಆಫ್ ಯು ಇಫ್ ಯು ವಿಲ್ ಡಿಸಿಪ್ಲಿನ್ ಯುವರ್ ಸೆಲ್ಫ್ ಟು ಸ್ಟಡಿ.
ನಿಮ್ಮನ್ನ ನೀವು ಅಧ್ಯಯನ ಮಾಡುವಂತದ್ದರಲ್ಲಿ ಶಿಸ್ತು ಪಡಿಸಿಕೊಂಡ್ರೆ ದೇವರು ನಿಮ್ಮಲ್ಲಿ ಅನೇಕರನ್ನ ಉಪಯೋಗಿಸಿಕೊಳ್ಳುತ್ತಾರೆ ಅಂತ ನಾನು ನಂಬುತ್ತೇನೆ.
ಅಂಡ್ ಯು ನೋ ಲೈಫ್ ಕ್ಯಾನ್ ಬಿ ಮಚ್ ಈಸಿಯರ್ ಫಾರ್ ಅದರ್ ಪೀಪಲ್ ಇನ್ ಯುವರ್ ಹೋಮ್ ಇಫ್ ಯು ಆರ್ಡರ್ಲಿ ಇನ್ ದ ವೇ ಯು ಕೀಪ್ ಯುವರ್ ಥಿಂಗ್ಸ್.
ನೀವು ನಿಮ್ಮ ಮನೆಯಲ್ಲಿನ ಸಂಗತಿಗಳನ್ನ ಅಥವಾ ವಸ್ತುಗಳನ್ನ ಕ್ರಮಬದ್ಧವಾಗಿ ಇಡುವಾಗ ನಿಮ್ಮ ಮನೆಯಲ್ಲಿನ ಇತರರಿಗೆ ಜೀವನವನ್ನ ಬಹಳ ಸುಲಭ ಮಾಡಿಕೊಡಬಹುದು ನೀವು.
ಅಂಡ್ ಪೀಪಲ್ ವಿಲ್ ರಿಮೆಂಬರ್ ಇಟ್.
ಜನರು ಅದನ್ನ ನೆನಪಿಡುತ್ತಾರೆ ಕೂಡ.
And this is a very good testimony.
ಇದು ನಿಜಕ್ಕೂ ಒಳ್ಳೆಯ ಸಾಕ್ಷಿಯಾಗಿರುತ್ತದೆ.
I remember as a young man I visited a home.
ನನಗಿನ್ನೂ ನೆನಪಿದೆ ನಾನು ಯೌವನಸ್ಥನಾಗಿರುವಾಗ ನಾನು ಒಂದು ಮನೆಗೆ ಭೇಟಿ ಕೊಟ್ಟಿದ್ದೆ.
I was in the Navy and I'd gone somewhere preaching.
ನಾನು ನೌಕಾದಳದಲ್ಲಿದ್ದಾಗ ನಾನು ಎಲ್ಲೋ ಒಂದು ಕಡೆ ಬೋಧಿಸಲು ಹೋಗಿದ್ದೆ.
I was just 24 years old, 25 years old.
ನಾನು ಕೇವಲ 24 ಅಥವಾ 25 ವಯಸ್ಸಿನ ಯುವಕನಾಗಿದ್ದೆ.
And I was staying in a home for 2 or 3 days. We had meetings and then I came back to work.
ನಾನು 2-3 ದಿನಗಳ ಕಾಲ ಆ ಮನೆಯಲ್ಲಿ ಉಳಿದುಕೊಂಡಿದ್ದೆ. ಕೂಟ ಎಲ್ಲ ಮುಗಿಸಿಕೊಂಡು ನಂತರ ನನ್ನ ಕೆಲಸಕ್ಕೆ ನಾನು ವಾಪಸ್ ಮರಳಿದೆ.
Years later, about 30-40 years later,
ಎಷ್ಟೋ ವರ್ಷಗಳ ನಂತರ ಅಂದ್ರೆ 30-40 ವರ್ಷಗಳ ನಂತರ
that brother had died.
ಅಲ್ಲಿದ್ದಂತ ಒಬ್ಬ ಸಹೋದರನು ಸತ್ತು ಹೋಗಿದ್ದರು.
His daughter, who was much grown up now, said she was a little child there in those days when I used to visit that home.
ಆತನ ಮಗಳು ಈಗ ಬಹಳಷ್ಟು ಬೆಳೆದಿದ್ದಾಳೆ. ನಾನು ಅವರ ಮನೆಗೆ ಆಗಾಗ ಭೇಟಿ ಕೊಡ್ತಾ ಇದ್ದೆ. ಆಗ ಅವರ ಮಗಳು ಬಹಳ ಚಿಕ್ಕವರಾಗಿದ್ರು.
And she said the thing her mother told her was,
ಆಕೆ ಹೇಳಿದ್ದು ಏನಪ್ಪಾ ಅಂದ್ರೆ ಆಕೆಗೆ ಅವರ ತಾಯಿ ಹೇಳಿದ್ರಂತೆ,
that brother Zach would always fold his bed and bed sheet and mattress neatly.
ಸಹೋದರ ಜಾಕ್ ರವರು ಈ ಮನೆಯಲ್ಲಿ ಬಂದು ಉಳಿದುಕೊಂಡಾಗೆಲ್ಲ ತಮ್ಮ ಹಾಸಿಗೆಯನ್ನ ತಮ್ಮ ಮೇಲ್ಹೊದಿಕೆಯನ್ನ ಎಲ್ಲವನ್ನು ಕೂಡ ಬಹಳ ನೀಟಾಗಿ ಅಂದ್ರೆ ಸ್ವಚ್ಛವಾಗಿ ಇಡ್ತಾ ಇದ್ರು ಅಂತ ಹೇಳಿದ್ರಂತೆ.
They forgot all my sermons. That's the only thing they remembered years later.
ನಾನು ಕೊಟ್ಟಂತ ಎಲ್ಲ ಪ್ರಸಂಗವನ್ನ ಅವರು ಮರೆತು ಬಿಟ್ಟಿದ್ರು. ಇದೊಂದೇ ಸಂಗತಿಯನ್ನ ಅವರು ನೆನಪಿಟ್ಟಿದ್ದಲ್ಲಿ.
I just want to tell you that it's not all the wonderful things you say that people will remember.
ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ, ನೀವು ಹೇಳಿದಂತ ಎಷ್ಟೋ ಅದ್ಭುತ ಮಾತುಗಳನ್ನ ಜನರು ನೆನಪಲ್ಲಿ ಇಟ್ಕೊಳ್ಳೋದಿಲ್ಲ.
If you stay in a house, they'll see how you kept the room when you left it.
ನೀವು ಒಂದು ಮನೆಯಲ್ಲಿ ಉಳಿದುಕೊಂಡಿದ್ರಿ ಅಂದ್ರೆ ಆ ಮನೆಯನ್ನ ಬಿಟ್ಟು ಹೋದ ನಂತರ ಕೋಣೆಯನ್ನ ಹೇಗೆ ಇಟ್ಕೊಂಡಿದ್ರಿ ಅಂತ ನೋಡ್ತಾರೆ ಜನ.
That'll remember, they'll remember all their life.
ಅದನ್ನ ಅವರ ಜೀವಿತಾವಧಿ ಕಾಲವೆಲ್ಲ ನೆನಪಿಟ್ಕೊಳ್ತಾರೆ.
It's a good testimony as a Christian.
ಕ್ರೈಸ್ತನಾಗಿರುವಾಗ ಅದು ಒಂದು ಒಳ್ಳೆ ಸಾಕ್ಷಿ.
You know that when Jesus rose up from the dead, he folded the napkin and kept it there.
ನಿಮಗೆ ಗೊತ್ತಿದೆನಾ, ಯೇಸು ಸ್ವಾಮಿಯು ಮರಣದಿಂದ ಎಬ್ಬಿಸಲ್ಪಟ್ಟಾಗ ತಮ್ಮ ಕರವಸ್ತ್ರವನ್ನ ಮಡಚಿ ನೀಟಾಗಿ ಪಕ್ಕಕ್ಕಿಟ್ಟಿದ್ರು ಅಂತ.
Did he ask one of the angels to do that? No, I don't think so.
ಯಾರೋ ಒಬ್ಬ ದೂತರು ಅದನ್ನ ಮಾಡಿದ್ರು ಅಂತ ನೀವು ನೆನೆಸ್ತೀರಾ? ಇಲ್ಲ, ನನಗೆ ಆ ತರ ಅನ್ಸಲ್ಲ.
Jesus rose up from the dead, you read that in the gospels.
ನೀವು ಸುವಾರ್ತೆಗಳಲ್ಲಿ ಓದ್ರೆ ಅದನ್ನ ಗೊತ್ತಾಗುತ್ತೆ. ಯೇಸು ಸ್ವಾಮಿಯು ಮರಣದಿಂದ ಎಬ್ಬಿಸಲ್ಪಟ್ಟಾಗ
the disciples saw the napkin folded and kept there. Who folded that?
ಕರವಸ್ತ್ರವು ಚೆನ್ನಾಗಿ ಮಡಚಲ್ಪಟ್ಟು ಪಕ್ಕಕ್ಕೆ ಇಟ್ಟಿರುವುದನ್ನ ಶಿಷ್ಯರು ನೋಡಿದ್ರು. ಅದನ್ನ ಯಾರು ಆ ಕರವಸ್ತ್ರವನ್ನ ಮಡಚಿಟ್ಟಿದ್ದು? ಹಾಗಾದ್ರೆ
Jesus got up, he said, hey, this napkin's a bit, let me fold it and keep it up, and went out of the grave.
ಯೇಸು ಸ್ವಾಮಿ ಎಬ್ಬಿಸಲ್ಪಟ್ಟಾಗ ನೋಡಿದ್ರು ಕರವಸ್ತ್ರ ಇರುವಂತದ್ದನ್ನ, ಅದನ್ನ ಮಡಚಿಟ್ಟು ಸಮಾಧಿಯಿಂದ ಹೊರ ನಡೆದ್ರು.
ಇಮ್ಯಾಜಿನ್ ಆಫ್ಟರ್ ದ ರೆಸರೆಕ್ಷನ್ ಜಸ್ಟ್ ಮೇಕಿಂಗ್ ಶೋರ್ ದಟ್ ದ ನ್ಯಾಪ್ಕಿನ್ ಇಸ್ ಫೋಲ್ಡೆಡ್.
ಕಲ್ಪಿಸಿಕೊಳ್ಳ್ರಿ, ಯೇಸು ಸ್ವಾಮಿ ಪುನರುತ್ಥಾನಗೊಂಡ ನಂತರ ಕರವಸ್ತ್ರಗಳು ಮಡಿಚಲ್ಪಟ್ಟಿರುವಂತದ್ದನ್ನ ತೋರಿಸೋದು.
Boy, what an example for us who haven't yet got to the resurrection.
ಪುನರುತ್ಥಾನಕ್ಕೆ ಒಳಗಾಗದೆ ಇರುವಂತ ನಮಗೆ ಎಂತಹ ಮಾದರಿ ಇದು.
We should definitely do it before we get there.
ನಾವು ಪುನರುತ್ಥಾನಕ್ಕೆ ಹೋಗುವ ಮೊದಲೇ ಇದನ್ನ ಮಾಡುವವರಾಗಿರಬೇಕು.
That means that was the habit of Jesus' life from childhood.
ಅದರ ಅರ್ಥ ಚಿಕ್ಕಂದಿನಿಂದ ಯೇಸು ಸ್ವಾಮಿಯ ಜೀವಿತದ ಹವ್ಯಾಸವು ಅದಾಗಿತ್ತು.
And the habits that you have from childhood, you'll have even after your resurrection.
ನೀವು ಚಿಕ್ಕಂದಿನಿಂದ ಯಾವುದಾದ್ರೂ ಹವ್ಯಾಸವನ್ನು ಹೊಂದಿಕೊಂಡಿದ್ರೆ ಅದು ನಿಮ್ಮ ಪುನರುತ್ಥಾನದ ನಂತರವೂ ಕೂಡ ಉಳಿಯುತ್ತದೆ.
I want to be like that.
ಒಳ್ಳೇದಲ್ವಾ? ನಾನು ಆ ರೀತಿಯಾಗಿ ಆಗಬೇಕು.
That's what it means to follow Jesus.
ಅದೇ ಅರ್ಥ ಯೇಸು ಸ್ವಾಮಿಯನ್ನ ಹಿಂಬಾಲಿಸುವಂತದ್ದು ಅಂತ ಅಂದ್ರೆ.
It's not just walking on the water and raising the dead.
ಅದು ಕೇವಲ ನೀರಿನ ಮೇಲೆ ನಡೆಯುವಂತದ್ದು ಮತ್ತು ಸತ್ತದ್ರಿಂದ ಎಬ್ಬಿಸುವಂತದ್ದು ಈ ತರ ಮಾದರಿಯನ್ನ ಅನುಸರಿಸುವುದಲ್ಲ.
Let's start with folding the napkins.
ಮೊದಲು ನಿಮ್ಮ ಕರವಸ್ತ್ರಗಳನ್ನ ಅಂದರೆ ಬಟ್ಟೆಗಳನ್ನ ಮಡಚಿಡುವುದರಿಂದ ಪ್ರಾರಂಭಿಸಿರಿ.
We'll come to raising the dead and all it later.
ಸತ್ತದ್ರಿಂದ ಎಬ್ಬಿಸಲ್ಪಡುವುದು ಅದೆಲ್ಲ ನಂತರದಲ್ಲಿ ಬರುತ್ತದೆ.